ಮೋಕ್ಷಾಮಿರುಗರ್ಥಮತಿ ತುಷ್ಟಿಕರಂ ತದಸ್ಯಾ. ಯಾವುದಾಯ್ತದ? ಅಗ್ನಿನಾ ರೈಮಶ್ನವತ್ ಕೋಶಮೇವ ದಿವೇ ದಿವೇ ಯಶಸಂ ವೀರವತ್ತಮಂ. ಅದಾಯ್ತು. ಅಗ್ನೇ ಯಂ ಯಜ್ಞವಧ್ವರಂ ವಿಶ್ವತಃ ಪರಿಪೂರಸಿ ಸಯಿತ್ ದೇವೇಶು ಗಚ್ಚತಿ. ಅಗ್ನೇ ಯಂ ಯಜ್ಞಂ ಅಧ್ವರಂ ವಿಶ್ವತಃ ಪರಿಭೂಹು ಅಸಿ ಸಹ ಇತ್ ದೇವೇಶು ಗಚ್ಚತಿ. ಯಂ ಯಜ್ಞಂ ಪರಿತಃ ಪೂತ್ವಾ ರಕ್ಷಸಿತ್ವಂ ಸದೈವ ಚ ವಿಧಿಮಾರ್ಗಸ್ಥಿತಂ ದೇವಾನ್ ಸಯೇವಾಪ್ನೋತ್ಯ ಸಂಶಯಂ. ಅಗ್ನೇ, ದೇವರಿ ಸಂಬೋಧನೆ. ಯಂ ಯಜ್ಞಂ ಅಧ್ವರಂ ವಿಶ್ವತಃ ಪರಿಭೂರಸಿ, ನೀನು ಯಜ್ಞವನ್ನು ಏನು ಮಾಡ್ತಾ ಇದ್ದಿ? ಪರಿತಃ ಭೂತ್ವಾ ರಕ್ಷಸಿ ಮಾಡ್ತಾ, ಯಜ್ಞ ಮಾಡಲಿಕ್ಕೆ ಅಂತ ಹೊರಟ್ರೆ ಏನು ಮಾಡ್ತಾನೆ ಅಂತ ದೇವ್ರು ಪ್ರೊಟೆಕ್ಷನ್ ಕೊಡ್ತಾನೆ. ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡಿದ ಪೊಲೀಸರು ಕಳಿಸ್ಬಿಟ್ರು, ಸರ್ಕಾರ ಹಾಗೆ ಕಳಿಸ್ಬಿಟ್ರು. ದೊಡ್ಡ ದೊಡ್ಡ ಕಾರ್ಯಕ್ರಮ ನಡೆದಾಗ ಅದು ವ್ಯವಸ್ಥೆ ಯಾರು ನೋಡ್ಕೋತಾರೆ? ಪ್ರಶ್ನೆ ಎಲ್ಲ ಬಂದಾಗ ಸರ್ಕಾರ ಪೊಲೀಸ್ ಕಳಿಸಿಬಿಡುತ್ತೆ. ಅದು ದೇವ್ರು ಏನು ಮಾಡ್ತಾನಂತೆ? ಒಳ್ಳೆ ಯಜ್ಞ ಮಾಡಿದಾಗ ಪ್ರಶ್ನೆ ತಾನೇ ಹೋಗಿ ಸೇವೆ ಮಾಡಬೇಕು, ದೇವ್ರು ಏರ್ಪಾಟು ಮಾಡಿಕೊಟ್ಬಿಡ್ತಾನಂತೆ. ಹಾಗೆ ಇವತ್ತು ಮಾಡಬಾರ್ದು ಅಂದರೆ ಇಲ್ಲ, ಮಾಡಿದರೆ ಎಲ್ಲ ರಕ್ಷಣೆ ಮಾಡ್ತಾರೆ. ರಕ್ಷಸಿತ್ವಂ ಸದೈವ ಚ, ಎಲ್ಲ ಕಡೆಯಿಂದನೂ ಕಾಪಾಡ್ತೀನಿ ನೀನು. ಪರಿಭೂರಸಿ ಸಯಿದ್ ದೇವೇಶು ಗಚ್ಚತಿ ವಿಧಿಮಾರ್ಗ ಸ್ಥಿತಂ ದೇವಾನ್ ದೇವಾನ್ ಸಯೇವಾಪ್ನೋತಿ ಅಸಂಶಯ. ಅಂಥ ಈ ರೀತಿ ಮಾಡ್ತಕ್ಕಂಥ ಯಜ್ಞವನ್ನು ಮಾಡ್ತಾನಲ್ಲ ಅಂತ ವಿಧಿಮಾರ್ಗದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ದೇವತೆಗಳು ಬಂದು ರಕ್ಷಣೆ ಮಾಡ್ತಾರೆ. ಅಂಥ ಯಜ್ಞ ಯಾರನ್ನು ಸೇರುತ್ತೆ? ದೇವತೆಗಳನ್ನೇ ತಲುಪುತ್ತೆ. ಯಜ್ಞದ ಗುರಿ ದೇವತೆಗಳ ಸಂತೋಷ, ಮುಖ್ಯವಾಗಿ ಪರಮಾತ್ಮನ ಪ್ರೀತಿ. ಅದು ನಡೆಯೋದು ಯಾವಾಗ? ವಿದ್ಯುಕ್ತವಾಗಿ ನಡೆದಾಗ. ಯಂ ಯಜ್ಞಂ ಪರಿತೋ ಭೂತ್ವ ರಕ್ಷಸಿ ತ್ವಂ ಸದ್ ವಿಶ್ವತಃ ಪರಿಭೂರಸಿ. ವಿಶ್ವತಃ ಅಂದರೆ ಆಲ್ರೌಂಡ್, ಎಲ್ಲ ಕಡೆಯಿಂದ ಅಧ್ವರಂ ಅಂದರೆ ಯಜ್ಞ, ಅಂಥವನ್ನ ರಕ್ಷಣೆ ಮಾಡ್ತಾ ಇದ್ದಿ. ವಿಧಿಮಾರ್ಗ ಸ್ಥಿತಂ ದೇವಾನ್ ಸಯೇವ ಅಪ್ನೋತಿ ಅಸಂಶಯ. ಅಗ್ನಿರ್ಹೋತ ಕವಿಕ್ರತು ಸತ್ಯ ಚಿತ್ರಶವಸ್ತಮ ದೇವೋ ದೇವೇಭಿಃ ಆಗಮತ್. ಅಗ್ನಿ ಹೋತ ಕವಿಕ್ರತು ಸತ್ಯ ಚಿತ್ರಶ್ರವಸ್ತಮ ದೇವ ದೇವೇಭಿ ಆಗಮತ್. ದೇವರ ವಿಶೇಷಣಗಳು ಇವೆಲ್ಲ ಕೂಡ. ಸಹ ಅಖಿಲ ಗಹಣ ಪ್ರಜ್ಞ ಕವಿಕ್ರತು. ಕ್ರತು ಕ್ರತು ಅಂದರೆ ಜ್ಞಾನರೂಪ, ಅಲ್ಲಿ ಬಂದಿದೆ ಕ್ರತೋ ಕ್ರತೋಸ್ವರ ಕೃತಮಸ್ವರ ಅಂತ ಹೇಳಬೇಕಾದ್ರೆ ಈಶಾವಾಸ್ಯದಲ್ಲಿ ಆಚಾರ ಅರ್ಥ ಹೇಳಿದ್ದಾರೆ. ಕವಿ ಅಂದರೆ ಜ್ಞಾನಿ, ಕವಿಕ್ರತು ಅಂದರೆ ಏನು? ಅಖಿಲ ಗ್ರಹಣ ಪ್ರಜ್ಞ, ಪರಿಪೂರ್ಣ ಪ್ರಜ್ಞನಾದವನು. ಸತ್ಯ ಸದ್ಗುಣಗಳಿಂದ ಸಂತತಃ ತುಂಬಿದವನು. ಅಖಿಲಂ ಎಲ್ಲವನ್ನೂ ಕೂಡ ಯಮಯತಿ, ಯಮಯತಿ ಅಂದರೆ ನಿಯಮನ ಮಾಡ್ತಾ ಇದ್ದಾನೆ. ಮತ್ತೆ ಹೇಗೆ ಇನ್ನಾಗಿದ್ದಾನೆ? ಅಗ್ರೆ ಕೀರ್ತೀನಾಂ ಉತ್ತಮೋ ಅಗ್ನಿರ್ಹೋತ ಇದೆಯಲ್ಲ, ಅಗ್ನಿ ಚಿತ್ರಶ್ರವಸ್ತಮಃ. ಚಿತ್ರಶ್ರವಸ್ತಮಃ, ಶ್ರವಸ್ತ ಅಂದರೆ ಕೀರ್ತಿ, ಚಿತ್ರ ಅಂತ ಹೇಳಿದರೆ ಶ್ರೇಷ್ಠ. ಅದರಲ್ಲಿ ಶ್ರೇಷ್ಠನ ಅಂತ ಶ್ರೇಷ್ಠ ಕೀರ್ತಿಯನ್ನು ಹೊಂದಿದವರಲ್ಲಿ ಅತ್ಯುತ್ತಮನಾದ್ದರಿಂದ ದೇವರಿಗೆ ಏನಂತ ಹೆಸರು? ಚಿತ್ರಶ್ರವಸ್ತಮಃ. ಅಗ್ರೆ ಪ್ರಕೀರ್ತೀನಾಂ ಉತ್ತಮಃ ವಿಭುದೈಸ್ಸಹ ಆಗಂತ. ಯಾವುದೇ ಒಂದು ಯಜ್ಞಕ್ಕೆ ದೇವರು ಹೇಗೆ ಬರ್ತಾನಂತೆ? ದೇವತೆಗಳ ಸಮೇತ ಬರ್ತಾನಂತೆ, ರಾಜಪರಿವಾರ ಸಮೇತ ಬರೋ ಹಾಗೆ. ದೇವೋ ದೇವೇಭಿರಾಗಮತ್, ದೇವ ಶಬ್ದಕ್ಕೆ ಅರ್ಥ ಹೇಳಿಬಿಟ್ಟಿದ್ದಾರೆ ಈಗಾಗಲೇ, ಮೊದಲೇ ಇದರಲ್ಲೇ ಹೇಳಿದ್ದಾರೆ. ಅಗ್ನಿವೇಳೆ ಪುರೋಹಿತಂ ದೇವ ಯಜ್ಞಸ್ಯ ದೇವಂ ಅಂತ ಹೇಳಬೇಕಾದ್ರೆ ಅರ್ಥ ಹೇಳಿದ್ದಾರೆ, ಅದಕ್ಕೆ ಅಲ್ಲಿ ಹೇಳಿಲ್ಲ. ಮತ್ತೆ ವಿಭುದೈಸ್ಸಹ ಎಲ್ಲ ದೇವತೆಗಳ ಸಮೇತ ಬರ್ತಾನೆ. ಅಖಿಲ ಭಕ್ತಾನ ಪೂಜಾ ಸ್ವೀಕಾರ ತತ್ಪರ, ಯಾತಕ್ಕೆ ಬರ್ತಾನಂತೆ? ಭಕ್ತರು ಮಾಡ್ತಕ್ಕಂಥ ಪೂಜೆ ಸ್ವೀಕಾರ ಮಾಡಕ್ಕೆ ತಾನು ಬರ್ತಾನೆ. ದೇವರ ಆವಾಹನ ಮಾಡ್ತೀವಲ್ಲ, ಆವಾಹನ ಮಾಡ್ಕೊಳ್ಳ, ಆವಾಹನ ಮಾಡೋ ಉದ್ದೇಶ ಅದೇ, ದೇವ ದೇವತೆಗಳ ಸಮೇತ ತಾನು ಬರ್ತಾನೆ. ಆ ಹೋತ ಅಂದ್ರೆ ಹೋಮಿಸುವವನು, ಹೋತ ಹೋತೃ, ಹೋತೃ ಶಬ್ದ ಅದು. ಆ ಯಮಯತ್ನ ಅಗ್ರ ಪ್ರಕೀರ್ತೀನಾಂ ಉತ್ತಮೋ ಅಗ್ರಕೀರ್ತೀನಾಂ ಉತ್ತಮೋ ವಿಭುದೈಸ್ಸಹ ಆಗಂತ ಅಖಿಲ ಭಕ್ತಾನಾಂ ಪೂಜಾ ಸ್ವೀಕಾರ ತತ್ಪರ, ಎಲ್ಲ ಭಕ್ತರ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೋಸ್ಕರ ಪರಮಾತ್ಮ ಭಾವಿಸಿ ಬರ್ತಾನೆ. ಯದಂಗದಾಶುಷೇ ತ್ವಮಗ್ನೆ ಭದ್ರಂ ಕರಿಷ್ಯಸಿ ತವೇತ್ ತತ್ ಸತ್ಯಮಂಗಿರ. ಯತ್ ಅಂಗ ದಾಶುಷೇ ತ್ವಂ ಅಗ್ನೆ ಭದ್ರಂ ಕರಿಷ್ಯಸಿ ತವ ಇತ್ ತತ್ ಸತ್ಯಂ ಅಂಗಿರ. ಯಜಮಾನಸ್ಯ ಯದ್ ಭದ್ರಂ ಕರ್ತುಮಿಚ್ಛಸಿ ಸತ್ಪ್ರಿಯ. ದಾಶುಷೇ ಅಂಗ, ದೇವರ ಪ್ರಾರ್ಥನೆ ಅದು. ಅಂಗ ದಾಶುಷೇ ಯಜಮಾನನಾದಂಥವನಿಗೆ ಭದ್ರಂ ಕರಿಷ್ಯಸಿ, ಮಂಗಳವನ್ನು ಉಂಟು ಮಾಡುತ್ತೆ. ಯಜ್ಞಗಳನ್ನು ಮಾಡ್ತಕ್ಕಂಥವನು ಪರಮಾತ್ಮ ಏನು ಮಾಡ್ತಾನೆ? ಯೋಗಕ್ಷೇಮಂ ಮಹಾಮ್ಯಹಂ, ಮಂಗಳವನ್ನು ಉಂಟು ಮಾಡ್ತಾನೆ. ಸತ್ಪ್ರಿಯ ಸತ್ಯಂ ತ್ವಚ್ಚೇಷ್ಟೈವ ಕರ್ಮಾಣಿ ವರ್ತಯಿತ್ವಾ ತದೀಹನ್ ಭದ್ರ ತವೇತ್ ತವ ಇತ್ ತತ್ ತ್ವಚ್ಚೇಷ್ಟೈವ ಕರ್ಮಾಣಿ ವರ್ತಯಿತ್ವಾ ತದೀಹನ. ಪ್ರೇರೇಪಣೆ ಮಾಡೋನು ನೀನೆ, ಮಾಡಿಸೋನು ನೀನೆ, ರಕ್ಷಣೆ ಕೊಡೋನು ನೀನೆ, ಅಪೇಕ್ಷೆ ಪಟ್ಟಿದ್ದು ಕೊಡೋದು ನೀನೆ. ತಯೋಯ ಸತ್ಯಮಂಗಾನಾಂ ರಸಯತ್ ಬಂದ್ಯತ್ ವನ್ಹಿಗೋ ಹರಿಹಿ. ತವೈವ ಸತ್ಯಮಂಗಾನಾಂ ರಸಃ, ಅಂಗಿರಸ್ತದೆ. ಅಂಗಿರ ಅಂದ್ರೆ ಏನು? ಅಂಗಾನಾಂ ರಸಃ. ಪ್ರತಿಯೊಂದು ಅಂಗಗಳ ಮುಖ್ಯ ಗುರಿ ಏನು ಅಂತ ಕೇಳಿದರೆ ಕಣ್ಣಿಂದ ದೇವರು ನೋಡುವುದು, ಕಿವಿಯಿಂದ ದೇವರು ವಾರ್ತೆ ಕೇಳೋದು. ರಸ ಅಂದರೆ ಸಾರ, ಎಲ್ಲ ಅಂಗಗಳ ಸಾರ ಪರಮಾತ್ಮನಾಗಿದ್ದಾನೆ. ಸತ್ಯಮಂಗಿರ ಯದ್ ವನ್ಹಿಗೋ ಹರಿಹಿ, ಆದ್ಯಂತರ್ಯಾಮಿಯಾದ ಪರಮಾತ್ಮ ಹೀಗೆ ಅಂಗಗಳ ರಸವಾಗಿದ್ದಾನೆ. ಅಂಗಿರಾಹ ಅಂಗಿರಃ ಪುತ್ರೋ ಯಥೋ ಅಗ್ನಿರಭವತ್ ಕ್ವಚಿತ್. ಈ ಅಗ್ನಿಗೆ ಅಗ್ನಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ ಅಂಗಿರಸ್ಸನ ಪುತ್ರ ಆಗಿದ್ದೆ. ದೇವರಿಗೆ ಅಂಗಿರ ಅಂತ ಕರೆದ್ರೆ ಅಂಗಾನಾಂ ರಸ ಅಂತ ಅರ್ಥ, ಅಗ್ನಿಗೆ ಅಂಗಿರಸ್ತ ಕಂತರೆ ಅಂಗಿರಸ್ಸನ ಮಗ ಅಂತ ಅರ್ಥ. ಅಂಗಿರ ಅಂಗಿರಃ ಪುತ್ರ ಯಥೋ ಅಗ್ನಿರಭವತ್ ಕ್ವಚಿತ್. ಆಚಾರ ಇನ್ನೊಂದು ಅರ್ಥವನ್ನು ಹಿಂಟ್ ಮಾಡಿದ್ರಿ. ಇಷ್ಟೊತ್ತು ಯಾರು ಪಾರ ಮಾಡ್ತಾ ಬಂದಿದ್ರು? ವಿಷ್ಣು ಪರ ಮಾತ್ರ ಮಾಡಿದ್ರು. ಈಗ ಎಲ್ಲಿ ತಂದ್ರಿ? ಈಗ ಅಗ್ನಿಗೆ ಅಪ್ಲೈ ಮಾಡಿ. ಮುಂದೆ ಎಲ್ಲಿ ತರ್ತಾರೆ? ಈ ಭೌತಿಕ ಅಗ್ನಿಗೂ ಹೇಳ್ತಾರೆ. ಭೌತಿಕ ಅಗ್ನಿ ಜಸ್ಟ್ ಫೈರ್, ಅಗ್ನಿ ದೇವತೆ ಅಂದರೆ ಕನ್ಸರ್ಡ್ ದೇವತೆಗಳು, ನಾರಾಯಣ ಅಂದರೆ ನಿಯಾಮಕ ದೇವ ವಸ್ತು, ಅಭಿಮಾನಿ ದೇವತೆ ನಿಯಾಮಕ ರೂಪ ಮೂರಿರ್ಬೇಕು. ಅದು ವಸ್ತು ಅಂದರೆ ಜಡ ಪದಾರ್ಥ, ಅಭಿಮಾನಿ ದೇವತೆ ಅಂದ್ರೇನು? ಕನ್ಸರ್ಡ್ ದೇವತೆ. ನಿಯಾಮಕ ಅಂದರೆ ಕನ್ಸರ್ಡ್ ಭಗವದ್ ರೂಪ. ಈ ಮೂರು ತಿಳ್ಕೊಂಡಿರ್ಬೇಕು. ಅದಕ್ಕೆ ಮೂರು ಪರವಾದ ಅರ್ಥ ಇದೆ. ಅದಕ್ಕೆ ತ್ರಯೋರ್ಥ ಸರ್ವವೇದೇಶು, ಅದು ಅಂಡರ್ಸ್ಟುಡ್. ಎಲ್ಲೆಲ್ಲಿ ಹೇಳ್ತೇವೆ ದೇವರೊಳಗೆ ನಾರಾಯಣ ಅಂತ ಹೇಳೋದಕ್ಕಿಂತ, ಯಾವ ದೇವತೆ ನಾರಾಯಣ ಅಂತ ಹೇಳಿದ್ರು ಕೂಡ ಯಾರು ಕಾಮನ್ನಲ್ಲಿ? ವಾಯುದೇವರು ಕಾಮನ್. ಮೂರು ಸ್ಟೆಪ್ಸ್ ಇವು. ಅದಕ್ಕೆ ತ್ರಯೋರ್ಥ ಸರ್ವವೇದೇಶು ದಶಾರ್ಥ ಸರ್ವಭಾರತ ಅಂತ ಹೇಳಬೇಕಾದ್ರೆ ಮೂರು ಅರ್ಥ ಇದೆ. ಒಂದು ಆದಿಭೌತಿಕ ಅರ್ಥ, ಮೆಟೀರಿಯಲ್ ಹೇಳಿದ್ರೆ ಆದಿ ಭೌತಿಕ ಅರ್ಥ, ಆದಿ ದೈವಿಕ ಅಂತ ಅರ್ಥ ಅಂದ್ರೇನು? ಒಳಗಿನ ದೇವತೆ ಹೇಳಿದ್ರೆ ಆದಿ ದೈವಿಕ ಅರ್ಥ, ಒಳಗಿನ ದೇವರನ್ನು ಹೇಳಿದರೆ ಆಧ್ಯಾತ್ಮಿಕ ಅರ್ಥ. ಈ ಮೂರು ಅರ್ಥವನ್ನು ಹೇಳ್ತಾರೆ ಆಚಾರ್ಯ. ಫಸ್ಟ್ ಟೈಮ್ ವೇದಕ್ಕೆ ಹೇಳಿದ್ದವರೇ. ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮೋ ಭರಂತ ಏಮಸಿ. ಉಪತ್ವಾಗ್ನೇ ದಿವೇ ದಿವೇ ದೋಷಾವಸ್ತರ್ಧಿಯ ವಯಂ ನಮಃ ಭರಂತ ಏಮಸಿ ವಹಾ ವಸ್ತರ್ದಿನಂ ಅಹೋರಾತ್ರಂ ಅಂತ ಅರ್ಥ. ಅಭೀಷ್ಟ ಪ್ರಾಣಿನಾಂ ಸದಾ, ಅಭೀಷ್ಟ ಪ್ರಾಣಿನಾಂ ಸದಾ, ಪ್ರಾಣಿಗಳಿಗೆಲ್ಲ ಅತ್ಯಂತ ಪ್ರಿಯನಾದವನೇ. ದೋಷಾವಸ್ತರ್ಧಿಯ ವಯಂ ಅಲ್ಪಾಪಿ ವಯಂ, ನಾವೆಲ್ಲ ಎಂಥವರು ಅಂದರೆ ತುಂಬ ಚಿಕ್ಕವರು ನಾವು. ಬುದ್ಧ್ಯಾ ತ್ವಾ ಉಚ್ಚಗುಣವೀಶ್ವರಂ, ಬುದ್ಧಿಯಲ್ಲಿ ಬಹಳ ಕಡಿಮೆಯರಾಗಿರ್ತಕ್ಕಂಥ ನಾವು. ಬುದ್ಧ್ಯಾ ಅಲ್ಪಾಪಿ ವಯಂ, ಮಂದಮತಿಗಳಾಗಿದ್ದರೂ ಕೂಡ ನಾವು. ತ್ವಾಂ ಉಚ್ಚಗುಣವೀಶ್ವರಂ, ಅತ್ಯಂತ ಉನ್ನತ ಗುಣವಾಗಿರ್ತಕ್ಕಂಥ ಈಶ್ವರನಾದ ನಿನ್ನನ್ನು. ನಮೋ ಭರಂತ ಏಮಸಿ ಉಪಯಾಮ ಮನಃಕರ್ಮ ವಾಗ್ಭಿಹಿ ತ್ವನ್ನಮ ಸಂಭರಾಹ. ನಮಸ್ಕಾರ ಮಾಡೋದಕ್ಕೋಸ್ಕರವಾಗಿ ಉತ್ಕಂಠ ಕುಂಠ ಕೋಲಾಹಲ ಇದ್ದ ಹಾಗೆ ನಮೋ ಭರಂತ ಏಮಸಿ, ಅತ್ಯಂತ ನಮಸ್ಕಾರ ಮಾಡತಕ್ಕಂಥ ಭರದಿಂದ. ಮನಃ ಕರ್ಮ ವಾಗ್ಭಿಹಿ, ಮನಸ್ಸಿನಿಂದ ಕೃತಿಯಿಂದ ಮಾತುಗಳಿಂದ ಉಪಯಾಮ ಹತ್ರ ಬರ್ತೇವೆ. ನಮಸ್ಕಾರ ಮಾಡೋದಕ್ಕೋಸ್ಕರ ಮಾತಿನಿಂದ ನಮಸ್ಕಾರ ಅಂತೇವೆ, ಕೃತಿಯಿಂದ ನಮಸ್ಕಾರ ಮಾಡಿಬಿಡ್ತೇವೆ, ಬಾಯಿಯಿಂದ ಸ್ತೋತ್ರವನ್ನು ಮಾಡ್ತೇವೆ. ಈ ರೀತಿ ಕೃತಿ ಮನಸ್ಸು, ಮನಸ್ಸಲ್ಲಿ ಭಕ್ತಿ ಇದೆ, ಕೃತಕವಾಗಿ ಅಲ್ಲ. ಕೆಲವು ಅನ್ವಾಂಟೆಡ್ ಫಲ ಬಂದಾಗ ಏನು ಮಾಡ್ತಾರೆ? ನಿರ್ವಾಹ ಇಲ್ಲ, ನಮಸ್ಕಾರ ಸರ್ ಅಂತಾರೆ, ಬೈಕೊಂಡು ಹೋಗ್ತಾರೆ. ಯಾಕೆ ಮನಃ ಮನಸ್ಸಿಂದನೂ ಮಾಡ್ತೇವೆ, ಕರ್ಮದಿಂದನೂ ಮಾಡ್ತೇವೆ, ಮಾತಿನಿಂದನೂ ಮಾಡ್ತೇವೆ, ಭಕ್ತಿ ಒಳ್ಳೆ ಸಂಭ್ರಮದಿಂದ ಮಾಡ್ತೇವೆ. ಬುದ್ಧಿ ಜಾಸ್ತಿ ನಮಗಿಲ್ಲ, ನೀನು ನೋಡಿದ್ರೆ ಭಾರಿ ದೊಡ್ಡ ಗುಣವಂತ, ಆದರೆ ನಿನ್ನ ಸ್ತೋತ್ರವನ್ನು ನಾವು ಮಾಡ್ತೇವೆ ಅಂತ ಹೇಳಿ. ರಾಜಂತಮಧ್ವರಾಣಾಂ ಗೋಪಾಮೃತಸ್ಯ ದೀದಿವಿಂ ವರ್ಧಮಾನಂ ಶ್ವೇದಮೇ. ರಾಜಂತಂ ಅಧ್ವರಾಣಾಂ ಗೋಪ ಅಮೃತಸ್ಯ ದೀದಿವಿಂ ವರ್ಧಮಾನಂ ಶ್ವೇದಮೇ ದೇದೀಪ್ಯಮಾನೇ ಶ್ವೇ. ಇದಕ್ಕೆಲ್ಲ ಟೀಕಾರ ಅರ್ಥ ಬರಬೇಕಾದ ಪ್ರತಿಯೊಂದನ್ನು ತೋರಿಸ್ತಾರೆ. ಪ್ರತಿ ಮಂತ್ರಕ್ಕೆ ಬರೋದು, ಪ್ರತಿಯೊಂದು ಪದಕ್ಕೆ ಸೇರಿಸಿ ಮಂತ್ರಾರ್ಥ ಅಂತ ತಿಳಿಸಿ ಎಲ್ಲ ಮಾಡ್ತಾರೆ. ರಾಯರು ಏನು ಮಾಡಿದ್ದಾರೆ, ಉಳಿದ್ಯಾವುದು ಜನ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಪ್ರತಿಯೊಂದು ಪದಕ್ಕೆ ಅರ್ಥ ಗೀತಾಭಿವೃದ್ಧಿ ಹಾಗೆ ಬರೀತಾರೆ. ಹಾಗೆ ಮಂತ್ರಾರ್ಥ ಮಂಜರಿ, ಆ್ಯಕ್ಚುಲಿ ಅದಕ್ಕೆ ಋಗರ್ಥ ಮಂಜರಿ ಅಂತ ಹೇಳಿ, ಋಗರ್ಥ ಮಂಜರಿ. ಪ್ರತಿಯೊಂದು ರುಕ್ಕಿಗೂ ಕೂಡ ಗೀತಾಭಿವೃದ್ಧಿ ಹಾಗೂ ಹಾಗೇನೆ ಪ್ರತಿಯೊಂದು ಪದ ಅರ್ಥ ಆಗಬೇಕು, ಆ ರೀತಿ ಬರೀತಾರೆ. ರಘುತ್ಸಾಮಿ ಬರ್ತಾರೆ. ದೇದೀಪ್ಯಮಾನಂ ಶ್ರೇಯ ಸದ್ಮನಿ ರಾಜಂತಂ ಅಂದ್ರೇನು? ಹೊಳೆಯತಕ್ಕಂತಹ. ಎಲ್ಲಿ ಶ್ರೇಯ ಸದ್ಮನಿ, ತನ್ನ ಪರಮಾತ್ಮ ತನ್ನದೇ ಕಾಂತಿಯಿಂದ ಹೊಳಿತಾ ಇದ್ದಾನೆ. ಸೂರ್ಯಾದಿಗಳಿಗೆ ಪರಮಾತ್ಮ ಬೆಳಕು ಕೊಡ್ತಾನೆ, ಪರಮಾತ್ಮ ಹಾಗಲ್ಲ, ಶ್ರೇಯ ಸದ್ಮನಿ ತನ್ನದೇ ಪ್ರಕಾಶದಿಂದ ಹೊಳಿತಾ ಇದ್ದಾನೆ. ಅಧ್ವರೇಶಂ ಸದಾವೃಧಂ ರಾಜಂತಂ ಅಧ್ವರಾಣಾಂ ಗೋಪ, ಎಲ್ಲ ಅಧ್ವರಗಳಿಗೆ ಒಡೆಯ ಪರಮಾತ್ಮ. ಸದಾವೃಧಂ ಸದಾ ವರ್ಧಮಾನ, ಪರಮಾತ್ಮನಿಗೆ ಯಾವುದೇ ರೀತಿಯಲ್ಲಿ ಕುಂದಿಲ್ಲ, ಯಾವ ಕಾಲಕ್ಕೂ ಪರಮಾತ್ಮ ಹಾಗೆ ಪ್ರವೃದ್ಧನಾಗಿರ್ತಾನೆ ಹೊರತು ವರ್ಧಮಾನ ಅಂದರೆ ಬೆಳೀತಾನೆ ಅಂತ ಅರ್ಥ ಅಲ್ಲ, ಸದಾ ಪ್ರವೃದ್ಧ. ಯಥಾರ್ಥ ಜ್ಞಾನ ಗೋಪಂ, ಗೋಪ ಅಂದ್ರೇನು? ರಕ್ಷಿಸುವವನು ಅಂತ ಅರ್ಥ. ಯಾವುದನ್ನ? ಯಥಾರ್ಥ ಜ್ಞಾನ ಗೋಪಂ, ಯಥಾರ್ಥ ಜ್ಞಾನವನ್ನು ಪರಮಾತ್ಮ ಕಾಪಾಡ್ತಾನೆ. ತ್ವಾಂ ಉಪೇಮಸಿ ಅಂತ ನಿನ್ನ ಹತ್ರ ನಾವು ಬರ್ತಾ ಇದ್ದೇವೆ. ಸನಃ ಪಿತೇ ವಾಸೂನವೇ ಅಗ್ನೇ ಸೂಪಾಯನೋ ಭವ ಸಚಸ್ವ ನಃ ಸ್ವಸ್ಥಯೇ. ಸಹ ನಹ ಪಿತ ಇವ ಸೂನವೇ ಅಗ್ನೆ ಸೂಪಾಯನ ಭವ ಸಚಸ್ವ ಆನಃ ಸ್ವಸ್ಥಯೇ ಸೂಪಾಶ್ರೇಯೋಭವತ್ವಂ ಚ ಯದ್ವದ್ ಔರಸ ಸೂನವೇ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಿತಾ ಸೂನವೇ ಇವ, ತಂದೆ ಮಗನ ಮೇಲೆ ಹೇಗೆ ಪ್ರೀತಿಯಿಂದ ರಕ್ಷಣೆ ಇತ್ಯಾದಿ ಕೊಡ್ಲಿಕ್ಕೆ ಆಗಮಿಸಬೇಕೋ ಪರಮಾತ್ಮ ಹಾಗೆ ನೀನು ಬಾ. ಅಗ್ನೆ ಸೂಪಾಯನೋ ಭವ, ಅದಕ್ಕೆ ಹರಿರೇವ ಜಗತ್ ಪಿತೃಮಾತೃಗತಿ, ತಂದೆ ಮಗನಿಗೆ ಹೇಗೆ ರಕ್ಷಣೆಗೋಸ್ಕರ ಧಾವಿಸಿ ಬರ್ತಾನೆ ಹಾಗೆ ಯದ್ವದ್ ಔರಸ ಸೂನವೇ, ಔರಸ ಪುತ್ರನ ರಕ್ಷಣೆಗೆ ಭಗವಂತ ಬರೋ ಹಾಗೆ ಸೂಪಾಶ್ರೇಯೋ ಭವ, ನೀ ನಮಗೇನಾಗಬೇಕು ರಕ್ಷಣೆಗೋಸ್ಕರ ಧಾವಿಸಿ ಬಾ. ರಕ್ಷ ಸಂತತ ಸೌಖ್ಯಾಯ ಸ್ವಸ್ಥಯೇ, ಸ್ವಸ್ಥಿ ಅಂದ್ರೆ ಏನೋ ಸಂತತ ಸೌಖ್ಯ, ಸತತ ಸುಖ ಕೊಡೋದಕ್ಕೋಸ್ಕರ ನಮ್ಮ ರಕ್ಷಣೆ ಮಾಡು. ಸಮ್ಯಕ್ ಸತ್ವಾಯ ವಾಸದ, ಸದಾಕಾಲ ನಮ್ಮ ಇರುವಿಕೆಯನ್ನ ಪಾಲಿಸು ಅಂತ ಹೇಳಿ ಇದಿಷ್ಟು ಅಗ್ನಿ ಸೂಕ್ತದ ಅರ್ಥ ಇದೆ. ಇಷ್ಟು ಹೇಳಿ ಆಚಾರ್ಯ ಮುಂದೆ ಏನು ಮಾಡ್ತಾರೆ ಅಂದರೆ ದೊಡ್ಡ ಇಂಟ್ರೊಡಕ್ಷನ್ ಬರೀತಾರೆ. ಈಗ ಒಂದು ಶಾಪಲ್ ಅರ್ಥ ಬರೆದ್ಬಿಟ್ಟು ಮುಂದೆ ಮುನಿಸ್ತು ಸರ್ವವಿದ್ಯಾನಾಂ ಶುರು ಮಾಡಿಬಿಟ್ಟು ಸುಮಾರು 78 ಶ್ಲೋಕ ಇಡೀ ವೇದದ ಪರಿಚಯ ಮಾಡಿಕೊಡ್ತಾ ಹೋಗ್ತಾರೆ. ವೇದ ಸಾಹಿತ್ಯ ಹೇಗೆ ಬಂತು, ಅಲ್ಲಿ ಬಂತರ ವಿಷಯಗಳ ವಿಚಾರ ಏನು, ದೇವರು ಹೇಗೆ ವೇದಗಳನ್ನು ತಂದ, ಮುಂದೆ ಹೇಗೆ ವಾಯುದೇವರು ಮೊದಲಾದ ವೇದಗಳ ಪ್ರವೃತ್ತಿ ಬಂತು, ವೇದಾರ್ಥ ಹೇಗೆ ಮಾಡಬೇಕು, ಛಂದಸ್ಸಿಗೆ ಅಭಿಮಾನಿ ದೇವತೆಗಳು ಯಾರು, ಎಲ್ಲ ವಿಷಯಗಳು ನೋಟ್ ಬರೀತಾರೆ. ಅದು ರಾಯರು ಏನು ಮಾಡಿಬಿಟ್ಟಿದ್ದಾರೆ, ಅದಕ್ಕಾಗಿ ಇದು ಮೊದಲು ಪೀಠಿಕೆ ಅಂತ ಮಾಡಿಬಿಡ್ತಾರೆ. ಈ ವಿಷಯ ಮೊದಲು ಪೀಠಿಕೆ ಅಂತ ಹಾಕಿಬಿಟ್ಟು ಇದಿಷ್ಟು ವಿಷಯ ಸಮಪಡ್ತಾರೆ. ಅದು ಕ್ರೋಧನಾಗ ಓದ್ಬಿಟ್ರೆ ಈಗ ಕೊಟ್ಟಿದೆ, ಇದರಲ್ಲೇ ಅದನ್ನು ಕೊಟ್ಟಿದೆ ಕೂಡ ಮಂತ್ರಾರ್ಥ ಮಂದಿರ ವಾಕ್ಯಗಳೆಲ್ಲ ಭಾಳ ಸರಳವಾದ ಸಂಸ್ಕೃತ ಗೊತ್ತಾಯ್ತಾ. ಇದಿಷ್ಟು ಓದಿದ್ಮೇಲೆ ಅದನ್ನು ಓದಿಬಿಟ್ರೆ ಒಳ್ಳೆ ಇಂಟ್ರೊಡಕ್ಷನ್. ಅದಕ್ಕೆ ಇರೋದು ವಿರುದ್ಧ ಇದನ್ನು ಆಚಾರ್ಯ ಬರಲಿಕ್ಕೆ ಒಂದು ಕಾರಣ ಏನಂತ ಕೇಳಿದರೆ ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಸಾಯಣ ಭಾಷೆದೊಳಗೆ. ಎಲ್ಲ ಕರ್ಮದ ಪರಹ ಟಚ್ ಕೊಟ್ಬಿಡ್ತಾರೆ, ಪೂರ್ತಿಯಾಗಿ ಅಪೋಸಿಟ್ ಡೈರೆಕ್ಷನ್ ಕೊಟ್ಬಿಡ್ತಾರೆ. ಅದು ತೆಗಲಕ್ಕೆ ರಾಯರ್ ಏನು ಮಾಡ್ತಾರೆ ಇಂಟ್ರೊಡಕ್ಷನ್ ಬರೀತಾರೆ. ಅದು ಭಾಳ ದೊಡ್ಡ ಕಾಂಟ್ರಿಬ್ಯೂಷನ್ ರಾಯರ್. ಇದಿಷ್ಟನ್ನು ಸಮಪ್ ಮಾಡಿ ಬರೆಯೋದಿದೆಯಲ್ಲ ಭಾಳ ಅಪೂರ್ವ. ಇದು ಆಚಾರ ವಾಕ್ಯಗಳು ಹೇಗಿದೆ, ಆಚಾರ್ಯ ಹೇಗೆ ಹೇಳ್ತಾರೆ, ಅವಿಷ್ಟು ನೋಡಿದರೆ ಋಗ್ಭಾಷ್ಯದ ಎಸೆನ್ಸೇ ಗೊತ್ತಾದಾಗ ಲೆಕ್ಕ. ಇದಿಷ್ಟು ಸರಿಯಾಗಿ ಓದ್ಕೊಂಡ್ಬಿಟ್ರೆ ಎಷ್ಟು ಶ್ಲೋಕ ಗೊತ್ತೇ ನೀವು, 22 ಶುರುವಾದರೆ 106 ದೊಡ್ಡ ಇಂಟ್ರೊಡಕ್ಷನ್ ಇದೆ. ಇಷ್ಟು ಓದಿ ಋಗ್ಭಾಷೆ ಅರ್ಥವಾದಾಗೆ ಲೆಕ್ಕ, ಉಳಿದೆಲ್ಲ ಫಾರ್ಮ್ಯಾಲಿಟಿ ಇದ್ದಾಗೆ ಎಷ್ಟಾಗುತ್ತೆ ಅಷ್ಟು ತಿಳ್ಕೋಬಹುದು. ಇದು ಭಾಳ ಇಂಪಾರ್ಟೆಂಟ್, ಇದರಲ್ಲಿ ಮಿಸ್ ಮಾಡ್ಕೊಂಡ್ಬಿಟ್ರೆ ಋಗ್ವೇದ ಅಪ್ರೋಚ್ ಗೊತ್ತಾಗುತ್ತೆ. ಸಮಸ್ತ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ನಾರಾಯಣಂ ನಮಸ್ಕೃತ್ಯ ಗೀತಾತ್ಪರ್ಯ ಮುಚ್ಚದೆ.